ಶ್ರೀ ಪರಮಾತ್ಮನೇ ನಮಃ. ಯಥಾರ್ಥ ಗೀತಾ ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋಧ್ಯಾಯ. ಮಹಾಪುರುಷರಾದವರು ಈ ಸಂಸಾರವನ್ನು ವಿಭಿನ್ನ ದೃಷ್ಟಾಂತಗಳಿಂದ ತಿಳಿಯಲೆತ್ನಿಸುವರು. ಓರ್ವರು ಇದನ್ನೇ ಭವಾಟವಿ ಎಂದು ಕರೆದಿದ್ದಾರೆ, ಮತ್ತೊಬ್ಬರು ಇದನ್ನು ಸಂಸಾರ ಸಾಗರ ಎಂದು ಹೇಳಿದರು. ಅವಸ್ಥಾಭೇದದಲ್ಲಿ ಇದನ್ನು ಭವನದಿಯೆಂದೂ ಭವಕೂಪವೆಂದೂ ಹೇಳಿರುವರು. ಹಾಗೂ ಇದರ ಹೋಲಿಕೆಯನ್ನು ಗೋಷ್ಪಾದದೊಂದಿಗೆ ಸಮವೆಂದು, ಅಂದರೆ ಇಂದ್ರಿಯಗಳ ಆಯತನವೆಷ್ಟೋ ಅಷ್ಟೇ ಸಂಸಾರ ಎಂದರು. ಕಡೆಯಲ್ಲಿ ಇದರ ಸ್ಥಿತಿ ಎಲ್ಲಿಗೆ ಬಂದೆಂದರೆ, ನಾಮಲೇತ್ ಭವ ಬಂಧು ಸುಖಾಯಿ, ನಾಮ ಜಪ ಮಾಡಿದರೆ ಸಾಕು ಭವಾಬ್ಧಿಯೂ ಬತ್ತಿ ಹೋಗುವುದು. ಸಂಸಾರದಲ್ಲಿ ಇಂತಹ ಸಮುದ್ರವಿದೆಯೇ? ಯೋಗೇಶ್ವರನಾದ ಶ್ರೀಕೃಷ್ಣನು ಇದಕ್ಕೆ ಸಮುದ್ರದ ಸಂಜ್ಞೆಯನ್ನು, ಹೆಮ್ಮರದ ಸಂಜ್ಞೆಯನ್ನು ಇತ್ತಿರುವನು. 12ನೇ ಅಧ್ಯಾಯದಲ್ಲಿ ಅವನು ಹೇಳಿರುವನು, ನನ್ನ ಅನನ್ಯ ಭಕ್ತನಾದವನನ್ನು ಸಂಸಾರ ಸಾಗರದಿಂದ ಉದ್ಧಾರ ಮಾಡಿ ಮೇಲೆತ್ತುವೆನು. ಈಗ ಈ ಪ್ರಸ್ತುತ ಅಧ್ಯಾಯದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಈ ಸಂಸಾರವೆಂಬುದು ಒಂದು ಮಹಾವೃಕ್ಷ, ಇದನ್ನು ಬುಡಸಹಿತ ಕಿತ್ತು ಹಾಕಿದಾಗಲೇ ಯೋಗಿಗಳಾದವರು ಪರಮಪದವನ್ನು ಪಡೆಯುವರು ಎಂದು ಹೇಳುವನು. ನೋಡೋಣ. ಶ್ರೀ ಭಗವಾನುವಾಚ.
ಊರ್ಧ್ವಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್.
ಅರ್ಜುನ, ಊರ್ಧ್ವಮೂಲಂ, ಮೇಲಕ್ಕೆ ಪರಮಾತ್ಮನೇ ಯಾವ ವೃಕ್ಷದ ಮೂಲನೋ, ಅಧಃಶಾಖಂ, ಕೆಳಗೆ ಪ್ರಕೃತಿಯೇ ಯಾವುದರ ಕೊಂಬೆಗಳೋ, ಅಂತಹ ಸಂಸಾರವೆಂಬ ಅರಳಿ ಮರವು ಶಾಶ್ವತವಾದುದು. ವೃಕ್ಷವಾದರೂ ಆ ಅಶ್ವ ನಾಳೆಯವರೆಗೆ ಸಹ ಇರುವುದಿಲ್ಲ, ಅದನ್ನು ಎಂದು ಬೇಕಾದರೂ ಕಡಿದು ಹಾಕಬಹುದಲ್ಲವೇ? ಆದರೆ ಅವಿನಾಶಿ ಶ್ರೀಕೃಷ್ಣನ ಪ್ರಕಾರ ಅವಿನಾಶಿಗಳು ಎರಡಿವೆ. ಒಂದು ಸಂಸಾರ ರೂಪವಾದ ವೃಕ್ಷ ಅವಿನಾಶಿ, ಮತ್ತೊಂದು ಅದಕ್ಕಿಂತ ಪರಮವಾದುದು, ಪರಮ ಅವಿನಾಶಿ. ವೇದಗಳು ಈ ಸಂಸಾರ ವೃಕ್ಷಕ್ಕೆ ಎಲೆಗಳಿದ್ದಂತೆ ಎಂದಿರುವನು. ಯಾವ ಪುರುಷನು ಈ ಸಂಸಾರ ರೂಪವಾದ ವೃಕ್ಷವನ್ನು ಅರ್ಥ ಮಾಡಿಕೊಳ್ಳುವನೋ ಆತನೇ ವೇದವಿದ. ಈ ಸಂಸಾರ ವೃಕ್ಷವನ್ನು ತಿಳಿದವನು ವೇದವನ್ನು ತಿಳಿದವನು. ಹೌದು, ವೇದ ಎಂದರೆ ಗ್ರಂಥವನ್ನು ಓದುವುದಲ್ಲ. ಪುಸ್ತಕವನ್ನು ಓದುವುದರಿಂದ ಅತ್ತ ಹೋಗುವ ಪ್ರೇರಣೆ ಮಾತ್ರ ದೊರಕುವುದು. ಎಲೆಗಳ ಸ್ಥಾನದಲ್ಲಿ ವೇದಗಳ ಅಗತ್ಯವೇನಿತ್ತು? ವಸ್ತುತಃ ಪುರುಷನು ಭ್ರಮಿಸುತ್ತಾ ಅಂಡೆಲೆಯುತ್ತಾ ಯಾವ ಅಂತಿಮ ಘಟ್ಟ ಅರ್ಥಾತ್ ಅಂತಿಮ ಜನ್ಮಕ್ಕೆ ಬರುವನೋ ಅಲ್ಲಿಂದಲೇ ವೇದದ ಆ ಛಂದಗಳು ಪ್ರೇರಣೆಯನ್ನು ನೀಡುವುದು, ಅಲ್ಲಿಂದಲೇ ಅವುಗಳ ಪ್ರಯೋಜನ, ಅಲ್ಲಿಂದಲೇ ಅಂಡಲತೆಗಳು ಕಡಿಮೆಯಾಗುವು. ಅವನು ಸ್ವರೂಪದ ಕಡೆಗೆ ಮುಖ ಮಾಡಿಕೊಳ್ಳುವನು. ಹಾಗೂ
ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯ ಪ್ರವಾಲಾ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ.
ಈ ಸಂಸಾರ ವೃಕ್ಷದಲ್ಲಿ ತ್ರಿಗುಣಗಳಿಂದಲೂ ಬೆಳೆದ ವಿಷಯ ರೂಪವಾದ ಮತ್ತು ಭೋಗರೂಪವಾದ ಚಿಗುರುಗಳುಳ್ಳ ಕೊಂಬೆಗಳು ಕೆಳಗೆ ಮೇಲೆ ಎಲ್ಲೆಡೆಯಲ್ಲೂ ಹರಡಿಕೊಂಡಿದೆ. ಕೆಳಗಡೆ ಕ್ರಿಮಿಕೀಟಾದಿಗಳವರೆಗೂ, ಮೇಲೆ ಬ್ರಹ್ಮ ಪರ್ಯಂತವಾಗಿ ಎಲ್ಲೆಡೆಗೂ ಹರಡಿದೆ. ಹಾಗೂ ಕೇವಲ ಮನುಷ್ಯ ಯೋನಿಯಲ್ಲಿ ಕರ್ಮಗಳೊಂದಿಗೆ ಬಂಧಿಸುವುದು, ಉಳಿದೆಲ್ಲಾ ಯೋನಿಗಳು ಭೋಗಗಳನ್ನು ಭೋಗಿಸುವು. ಮನುಷ್ಯ ಯೋನಿ ಮಾತ್ರ ಕರ್ಮಕ್ಕನುಸಾರವಾಗಿ ಬಂಧನವನ್ನು ತಯಾರಿಸುವುದು.
रूपमस्येह तथोपलभ्यते नाम तो न चादिर्न च संप्रतिष्ठा अश्वत्थमेनं सुविरूढमूलम् असंगशस्त्रेण दृढेन चित्वा।
ಆದರೆ ಈ ಸಂಸಾರ ವೃಕ್ಷದ ರೂಪವು ಕಥಿತವಾಗಿರುವಂತೆ ವಸ್ತುತಃ ಇಲ್ಲಿ ಕಾಣುವುದಿಲ್ಲ. ಏಕೆಂದರೆ ಇದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ, ನಡುವಣ ಸ್ಥಿತಿಯೂ ಚೆನ್ನಾಗಿಲ್ಲ. ಏಕೆಂದರೆ ಇದು ಪರಿವರ್ತನಶೀಲವಾದುದು. ಈ ಭದ್ರವಾದ ಸಂಸಾರ ವೃಕ್ಷವನ್ನು ದೃಢವಾದ ಅಸಂಗ ಶಸ್ತ್ರೇಣ, ಅಸಂಗ ಎಂದರೆ ವೈರಾಗ್ಯ ರೂಪಿಯಾದ ಶಸ್ತ್ರದ ಮೂಲಕ ಕತ್ತರಿಸಿ ಅರಳಿ ಮರದ ಕೆಳಗೆ ಪರಮಾತ್ಮನಿರುವನು ಎಂದಲ್ಲ, ಅಥವಾ ಅರಳಿಯ ಎಲೆಗಳು ವೇದವೆಂದೂ ಅಲ್ಲ. ಜನರು ಅದಕ್ಕೆ ಪೂಜೆ ಮಾಡತೊಡಗಿದರು. ಈ ಸಂಸಾರದ ವೃಕ್ಷದ ಮೂಲವಾದರೂ ಪರಮಾತ್ಮನೆಂಬ ಬೀಜರೂಪದಿಂದಲೇ ಪಸರಿಸಿರುವಂತಹದ್ದು. ಹಾಗಾದರೆ ಇದು ಕಡಿದು ಬೀಳುವುದೇ? ದೃಢವಾದ ವೈರಾಗ್ಯದಿಂದ ಈ ಪ್ರಕೃತಿಯ ಸಂಬಂಧವನ್ನು ಕಡಿದು ಹಾಕಬಹುದು, ಕಡಿದು ಮಾಡುವುದೇನು?
ततः पदं तत् परिमार्गितव्यं यस्मिन् गता न निवर्तन्ति भूयः तमेव चाद्यं पुरुषं प्रपद्ये यतः प्रवृत्तिः प्रसृता पुराणी।
दृढ वैराग्यदिंद संसारवेंब हेम्मरवन्नु कडिदु ಅನಂತರ ಪರಮಪದನಾದ ಪರಮೇಶ್ವರನನ್ನು ಚೆನ್ನಾಗಿ ಶೋಧಿಸಬೇಕು. ಅದರಲ್ಲಿ ಸೇರಿ ಹೋದ ಪುರುಷನು ಮತ್ತೆ ಸಂಸಾರದಲ್ಲಿ ಬರುವುದಿಲ್ಲ, ಅರ್ಥಾತ್ ಪೂರ್ಣ ನಿವೃತ್ತಿಯನ್ನು ಹೊಂದುವನು. ಆದರೆ ಆತನನ್ನು ಹುಡುಕುವುದು ಹೇಗೆ ಸಾಧ್ಯ? ಯೋಗೇಶ್ವರನು ಹೇಳುವನು, ಇದಕ್ಕೆ ಸಮರ್ಪಣ ಭಾವ ಬೇಕು. ಯಾವ ಪರಮೇಶ್ವರನಿಂದ ಪುರಾತನವಾದ ಸಂಸಾರ ವೃಕ್ಷದ ಪ್ರವೃತ್ತಿ ವಿಸ್ತಾರಗಳು ಉಂಟಾಗಿವೆಯೋ ಅದೇ ಆದಿ ಪುರುಷನಾದ ಪರಮಾತ್ಮನಿಗೆ ನಾನು ಶರಣಾಗಿರುವೆ. ಆತನ ಶರಣು ಹೊಕ್ಕ ವಿನಃ ವೃಕ್ಷವು ಅಳಿದು ಹೋಗದು. ಈಗ ಶರಣಾಗತನಾದ ವೈರಾಗಿ ಪುರುಷನು ಈ ವೃಕ್ಷವು ಅಳಿದು ಹೋಯಿತೇ ಅಥವಾ ಇಲ್ಲವೇ ಎಂಬುದನ್ನು ಹೇಗೆ ತಿಳಿಯಬೇಕು? ಅದಕ್ಕೆ ಗುರುತೇನು? ಆಗ ಹೇಳುವನು,
ನಿರ್ಮಾನ ಮೋಹಾಜಿತ ಸಂಗ ದೋಷ ಅಧ್ಯಾತ್ಮ ನಿತ್ಯಾ ವಿನಿವೃತ್ತ ಕಾಮಾ ದ್ವಂದ್ವೈರ್ ವಿಮುಕ್ತಾ ಸುಖ ದುಃಖ ಸಂಜ್ಞೈರ್ ಗಚ್ಛಂತ್ಯ ಮೂಢಾ ಪದಮೌ ವ್ಯಯಂ ತತ್.
ಮೇಲೆ ಹೇಳಿದಂತೆ ಸಮರ್ಪಣಾ ಭಾವದಿಂದ ಯಾವಾತನ ಮಾನ ಮೋಹಾದಿಗಳು ಅಳಿದು ಹೋಗಿವೆಯೋ, ಆಸಕ್ತಿ ರೂಪವಾದ ಸಂಗದೋಷವನ್ನು ಯಾರು ಗೆದ್ದುಕೊಂಡಿರುವರೋ, ಅಧ್ಯಾತ್ಮ ನಿತ್ಯ ಪರಮಾತ್ಮನ ವಿಚಾರದಲ್ಲಿ ನಿರಂತರವಾಗಿ ಮುಳುಗಿರುವರೋ, ಯಾರ ಆಸೆ ಆಕಾಂಕ್ಷೆಗಳೆಲ್ಲವೂ ನಿವೃತ್ತಿ ಹೊಂದಿವೆಯೋ, ಸುಖ ದುಃಖಗಳ ದ್ವಂದ್ವದಿಂದ ವಿಮುಕ್ತರಾದ ಅಂತಹ ಜ್ಞಾನೀ ಜನಗಳು ಆ ಅವಿನಾಶಿಯಾದ ಪರಮಪದವನ್ನು ಪಡೆಯುವರು. ಈ ಸ್ಥಿತಿಯು ಬರುವವರೆಗೂ ಸಂಸಾರ ವೃಕ್ಷವು ಕಡಿದು ಬೀಳುವುದಿಲ್ಲ. ಇಲ್ಲಿಯವರೆಗೂ ವೈರಾಗ್ಯದ ಅಗತ್ಯವಿರುವುದು. ಆ ಪರಮಪದದ ಸ್ವರೂಪವೇನು? ಅದಕ್ಕೆ ಹೇಳುವನು,
ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ.
ಆ ಪರಮಪದದಲ್ಲಿರುವವನಿಗೆ ಸೂರ್ಯನು ತಾಪವನ್ನು ಕೊಡುವುದಿಲ್ಲ, ಚಂದ್ರನು ಚಳಿಯನ್ನುಂಟು ಮಾಡುವುದಿಲ್ಲ, ಬೆಂಕಿಯು ಸುಡುವುದಿಲ್ಲ. ಆ ಪದಕ್ಕೆ ಹೋದವನು ಮತ್ತೆ ಸಂಸಾರಕ್ಕೆ ಬಾರನು. ಅದೇ ನನ್ನ ಪದ, ಅರ್ಥಾತ್ ಆತನಿಗೆ ಪುನರ್ಜನ್ಮವಿಲ್ಲ. ಈ ಪದವನ್ನು ಪಡೆಯಲು ಎಲ್ಲರಿಗೂ ಒಂದೇ ಸಮಾನವಾದ ಅಧಿಕಾರವಿರುವುದು.
ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಮನಃ ಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ.
ಜೀವಲೋಕೆ ಅರ್ಥಾತ್ ಈ ದೇಹದಲ್ಲಿ ಈ ಜೀವಾತ್ಮನು ಸನಾತನವಾದ ನನ್ನ ಅಂಶನು. ಅವನೇ ಈ ತ್ರಿಗುಣಮಯವಾದ ಮಾಯೆಯಲ್ಲಿ ಸ್ಥಿತವಾಗಿರುವ ಮನಸಹಿತ ಇಂದ್ರಿಯಗಳನ್ನು ಆಕರ್ಷಣೆ ಮಾಡುವನು. ಹೇಗೆ?
ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್.
ಗಾಳಿಯು ಹೇಗೆ ಸುಗಂಧವನ್ನು ತೆಗೆದುಕೊಂಡು ಹೋಗುವುದೋ ಅದೇ ರೀತಿ ದೇಹದ ಸ್ವಾಮಿಯಾದ ಜೀವಾತ್ಮನು ಯಾವ ಹಿಂದಿನ ಶರೀರವನ್ನು ತ್ಯಜಿಸುವುದೋ ಅದರಿಂದ ಮನಸ್ಸನ್ನೂ ಪಂಚೇಂದ್ರಿಯ ಕಲಾಪಗಳನ್ನೂ ತೆಗೆದುಕೊಂಡು ಪುನಃ ಯಾವ ಶರೀರವನ್ನು ಪ್ರವೇಶಿಸುವುದೋ ಅದರಲ್ಲಿ ಸೇರಿಕೊಳ್ಳುವುದು. ಮುಂದಿನ ಶರೀರವು ತತ್ಕಾಲದಲ್ಲಿಯೇ ನಿಶ್ಚಿತವಾಗಿದ್ದರೆ ಹಿಟ್ಟಿನ ಪಿಂಡವನ್ನು ಮಾಡಿ ಹೇಗೆ ಮುಟ್ಟಿಸುವಿರಿ? ತೆಗೆದುಕೊಳ್ಳುವವರಾರು? ಆದ್ದರಿಂದ ಶ್ರೀಕೃಷ್ಣನು ಅರ್ಜುನನೊಂದಿಗೆ ಹೇಳಿದ್ದನು, ಪಿಂಡೋದಕ ಕ್ರಿಯೆಗಳು ಲುಪ್ತವಾಗಿ ಬಿಡುವುದೆಂಬ ಅಜ್ಞಾನವನ್ನು ನಿನಗೆ ಬೀರಿದವರಾರು? ಹೊಸ ಶರೀರಕ್ಕೆ ಹೋಗಿ ಅವನು ಮಾಡುವುದೇನು? ಇಂದ್ರಿಯಗಳಾವು?
ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ.
ಈ ಶರೀರದಲ್ಲಿ ಜೀವಾತ್ಮನು ಕಣ್ಣು, ಕಿವಿ, ಚರ್ಮ, ರಸನ, ಮೂಗು ಮತ್ತು ಮನಸ್ಸು ಇವುಗಳ ಆಶ್ರಯ ಪಡೆದು, ಅರ್ಥಾತ್ ಇವೆಲ್ಲವುಗಳ ಆಸರೆಯಿಂದಲೇ ವಿಷಯಗಳನ್ನು ಸೇವಿಸುವನು. ಆದರೆ ಹಾಗೆ ತೋರುವುದಿಲ್ಲ, ಎಲ್ಲರೂ ಅದನ್ನು ನೋಡಲಾರರು. ಮುಂದೆ ಮತ್ತೆ ಹೇಳುವನು,
ಉತ್ಕ್ರಾಮಂತಂ ಸ್ಥಿತಂ ವಾಪಿ ಗುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ.
ಶರೀರವನ್ನು ಬಿಟ್ಟು ಹೋಗುತ್ತಾ ಶರೀರದಲ್ಲೇ ಇರುತ್ತಾ ವಿಷಯಗಳನ್ನು ಭೋಗಿಸುತ್ತಾ ಅಥವಾ ತ್ರಿಗುಣಗಳಿಂದ ಯುಕ್ತನಾಗಿರುವಾಗಲೂ ವಿಶೇಷ ಮೂಢರು ಅಜ್ಞಾನಿಗಳು ತಿಳಿಯಲಾರರು. ಕೇವಲ ಜ್ಞಾನವೆಂಬ ಕಣ್ಣುಳ್ಳವರು ಮಾತ್ರ ಅದನ್ನು ಕಾಣಬಲ್ಲರು, ತಿಳಿಯಬಲ್ಲರು. ಆ ದೃಷ್ಟಿ ದೊರೆಯುವುದಾದರೂ ಹೇಗೆ? ಮುಂದೆ ನೋಡೋಣ.
ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮನೋ ನೈನಂ ಪಶ್ಯಂತ್ಯಚೇತಸಃ.
ಯೋಗಿ ಜನರು ತಮ್ಮ ಚಿತ್ತವನ್ನು ಬೇರೆಲ್ಲೆಡೆಗಳಿಂದಲೂ ಹಿಂದೆಳೆದು ಈ ಆತ್ಮವನ್ನು ಯತ್ನ ಮಾಡುತ್ತಲೇ ಕಂಡುಕೊಳ್ಳುವರು. ಆದರೆ ಅಕೃತಾರ್ಥ ಆತ್ಮರು, ಅಂದರೆ ಮಲೀನವಾದ ಅಂತಃಕರಣವುಳ್ಳ ಅಜ್ಞಾನಿಗಳು ಎಷ್ಟೇ ಯತ್ನ ಮಾಡಿದರೂ ಈ ಆತ್ಮನನ್ನು ಅರಿಯಲಾರರು. ಏಕೆಂದರೆ ಅವರ ಅಂತಃಕರಣವೆಲ್ಲ ಬಾಹ್ಯ ಪ್ರಕೃತಿಯಲ್ಲೇ ಹರಡಿ ಹೋಗಿವೆ. ಚಿತ್ತವನ್ನು ಎಲ್ಲ ವಿಧದಿಂದಲೂ ಹಿಂದೆಳೆದು ಅಂತರಾತ್ಮದಲ್ಲಿಯೇ ಯತ್ನ ಮಾಡುವ ಭಾವುಕ ಜನರು ಮಾತ್ರ ಅದನ್ನು ಕಂಡುಹಿಡಿಯಲು ಸಮರ್ಥರು. ಆದ್ದರಿಂದ ಅಂತಃಕರಣದಿಂದ ಸ್ಮರಣೆ ಸತತವಾಗಿರಬೇಕು. ಈಗ ಆ ಮಹಾಪುರುಷರ ಸ್ವರೂಪದಲ್ಲಿ ಕಾಣಬರುವ ವಿಭೂತಿಗಳ ಬಗ್ಗೆ ಬೆಳಕು ಚೆಲ್ಲುವನು.
ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ.
ಯಾವ ತೇಜಸ್ಸು ಸೂರ್ಯನಲ್ಲಿದ್ದು ಜಗತ್ತನ್ನೆಲ್ಲ ಬೆಳಗುವುದೋ, ಚಂದ್ರನಲ್ಲಿ ಯಾವ ತೇಜಸ್ಸು ಬೆಳಗುವುದೋ, ಅಗ್ನಿಯಲ್ಲಿ ಯಾವ ತೇಜಸ್ಸು ಜ್ವಲಿಸುವುದೋ, ಆ ತೇಜಸ್ಸು ನನ್ನದೇ ಎಂದು ತಿಳಿ. ಆ ಮಹಾಪುರುಷನಿಂದಾಗುವ ಕಾರ್ಯಗಳನ್ನು ಕುರಿತು ಈಗ ಹೇಳುವನು.
ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಉಷ್ಣಾಮಿ ಚೌಷಧಿ ಸರ್ವಾ ಸೋಮೋ ಭೂತ್ವಾ ರಸಾತ್ಮಕಃ.
ನಾನೇ ಈ ಪೃಥ್ವಿಯನ್ನು ಪ್ರವೇಶಿಸಿ ನನ್ನ ಶಕ್ತಿಯಿಂದ ಸಮಸ್ತ ಭೂತಗಳನ್ನು ಧರಿಸಿದ್ದೇನೆ. ಚಂದ್ರನಲ್ಲಿ ರಸಸ್ವರೂಪನಾಗಿ ಎಲ್ಲ ವನೌಷಧಿಗಳನ್ನು ಪುಷ್ಟಿಗೊಳಿಸುತ್ತೇನೆ.
ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ.
ನಾನೇ ಪ್ರಾಣಿಗಳ ಶರೀರದಲ್ಲಿ ಅಗ್ನಿ ರೂಪದಿಂದಿದ್ದು ಪ್ರಾಣಾಪಾನಗಳೊಂದಿಗೆ ನಾಲ್ಕು ಪ್ರಕಾರದ ಅನ್ನವನ್ನು ಜೀರ್ಣವಾಗುವಂತೆ ಮಾಡುವೆ. ನಾಲ್ಕನೇ ಅಧ್ಯಾಯದಲ್ಲಿ ಸ್ವಯಂ ಯೋಗೇಶ್ವರನಾದ ಶ್ರೀಕೃಷ್ಣನು ಇಂದ್ರಿಯಾಗ್ನಿ, ಸಂಯಮಾಗ್ನಿ, ಯೋಗಾಗ್ನಿ, ಪ್ರಾಣ ಅಪನಾಗ್ನಿ, ಬ್ರಹ್ಮಾಗ್ನಿ ಮುಂತಾಗಿ 13-14 ಅಗ್ನಿಗಳನ್ನು ಹೇಳಿರುವನು. ಅದರಲ್ಲಿ ಎಲ್ಲದರ ಪರಿಣಾಮವೂ ಜ್ಞಾನ, ಜ್ಞಾನವೇ ಅಗ್ನಿ. ಶ್ರೀಕೃಷ್ಣನು ಹೇಳುವನು, ಇಂತಹ ಅಗ್ನಿ ಸ್ವರೂಪನಾಗಿದ್ದು ಪ್ರಾಣಾಪಾನಗಳೊಂದಿಗೆ ನಾಲ್ಕು ವಿಧವಾದ ಜಪವು ಶ್ವಾಸ ಪ್ರಶ್ವಾಸಗಳಿಂದ ನಡೆಯುವುದು. ಅದಕ್ಕೆ ನಾಲ್ಕು ವಿಧಿ, ವೈಖರಿ, ಮಧ್ಯಮ, ಪರ, ಪಶ್ಯಂತಿ ಎಂಬುದಾಗಿ. ಈ ನಾಲ್ಕು ವಿಧಿಗಳಿಂದ ಸಿದ್ಧವಾಗುವ ಅನ್ನವನ್ನು ಪಾಚನ ಮಾಡುವವನು ನಾನು ಎಂದು. ಶ್ರೀಕೃಷ್ಣನ ಪ್ರಕಾರ ಬ್ರಹ್ಮ ಒಂದೇ ಅನ್ನ, ಅದರಿಂದ ಆತ್ಮವು ಪೂರ್ಣ ತೃಪ್ತಿಯನ್ನು ಹೊಂದುತ್ತದೆ, ಮತ್ತೆ ಅದಕ್ಕೆ ಅತೃಪ್ತಿಯೇ ಇರುವುದಿಲ್ಲ. ಶರೀರವನ್ನು ಪೋಷಿಸುವಂತಹ ನಮ್ಮ ಬಳಕೆಯಲ್ಲಿರುವ ಅನ್ನವನ್ನು ಶ್ರೀಕೃಷ್ಣನು ಆಹಾರವೆಂದು ಹೇಳುವನು. ವಾಸ್ತವಿಕವಾದ ಅನ್ನ ಪರಮಾತ್ಮ. ಮಧ್ಯಮ, ವೈಖರಿ, ಪರ, ಪಶ್ಯಂತಿ ಈ ನಾಲ್ಕು ವಿಧಿಗಳಿಂದಲೇ ಆ ಅನ್ನವು ಪರಿಪಕ್ವವಾಗುವುದು. ಇದನ್ನೇ ಅನೇಕ ಮಹಾತ್ಮರು ನಾಮ, ರೂಪ, ಲೀಲಾ ಮತ್ತು ಧಾಮ ಎಂದು ಕರೆದಿದ್ದಾರೆ. ಮೊದಲು ನಾಮ ಜಪ, ಕ್ರಮಶಃ ಹೃದಯದಲ್ಲಿ ಅದರ ಸ್ವರೂಪವು ಕಾಣತೊಡಗುವುದು, ತದನಂತರ ಅದರ ಲೀಲೆಗಳು ತಿಳಿದುಬರುವುದು. ಈಶ್ವರನು ಕಣಕಣದಲ್ಲೂ ಹೇಗೆ ವ್ಯಾಪ್ತನಾಗಿರುವನೆಂದು ತಿಳಿಯುವುದು, ಅವನು ಯಾವ ರೀತಿಯಲ್ಲಿ ಕೆಲಸ ಮಾಡುವನು, ಈ ರೀತಿ ನಮ್ಮ ಹೃದಯದಲ್ಲಿ ಆತನ ಕ್ರಿಯಾಕಲಾಪಗಳನ್ನು ಕಂಡುಕೊಳ್ಳುವುದೇ ಲೀಲೆ. ಹೊರಗೆ ನಡೆಯುವ ರಾಮಲೀಲೆ, ರಾಸಲೀಲೆಗಳಲ್ಲ. ಈಶ್ವರೀಯ ಲೀಲೆಯನ್ನು ಪ್ರತ್ಯಕ್ಷ ಅನುಭವಿಸುತ್ತಾ ಮೂಲದ ಲೀಲಾಧಾರಿಯು ಸ್ಪರ್ಶ ಉಂಟಾದೊಡನೆ ಆಗ ಧಾಮದ ಸ್ಥಿತಿ ಬರುವುದು. ಇದನ್ನು ತಿಳಿದು ಸಾಧಕನು ಅದರಲ್ಲೇ ರಮಿಸತೊಡಗುವನು. ಅದರಲ್ಲಿ ರಮಿಸುವುದು ಮತ್ತು ಪರಾವಾಣಿಯ ಪರಿಪಕ್ವಾವಸ್ಥೆಯಲ್ಲಿ ಪರಬ್ರಹ್ಮನ ಸ್ಪರ್ಶ ಮಾಡುತ್ತಾ ಅದರಲ್ಲೇ ಇರುವುದು, ಇವೆರಡೂ ಒಮ್ಮೆಲೇ ನಡೆಯುವುದು. ಈ ರೀತಿ ಪ್ರಾಣ ಆಪಾನ ಎಂದರೆ ಶ್ವಾಸ ಪ್ರಶ್ವಾಸದಿಂದ ಕೂಡಿ ಮಧ್ಯಮ, ವೈಖರಿ, ಪರ, ಪಶ್ಯಂತಿ ಇವುಗಳಲ್ಲಿ ಕ್ರಮವಾಗಿ ಉನ್ನತಿ ಪಡೆದು ಕಡೆಯದಾದ ಪರಾದ ಪೂರ್ತಿ ಕಾಲದಲ್ಲಿ ಅನ್ನ ಬ್ರಹ್ಮವು ಪರಿಪಕ್ವವಾಗುವುದು, ಕೈಗೂ ಸಿಗುವುದು, ಪರಿಪಕ್ವವೂ ಆಗಿರುವುದು, ಪಾತ್ರಿಯೂ ಪರಿಪಕ್ವವಾದದ್ದೇ.
ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿದೇಮ ಚಾಹಂ.
ನಾನೇ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಅಂತರ್ಯಾಮಿಯಾಗಿ ನಿಂತಿರುವೆ. ನನ್ನಿಂದಲೇ ಸ್ವರೂಪದ ಸ್ಮೃತಿ ಉಂಟಾಗುವುದು. ಸ್ಮೃತಿಯೊಂದಿಗೆ ಜ್ಞಾನ ಮತ್ತು ಅಪೋಹನಂ ಅಂದರೆ ಅಡ್ಡಿ ಅಡಚಣೆಗಳ ನಿವಾರಣೆ, ಇದೆಲ್ಲವೂ ಇಷ್ಟನಾದ ನನ್ನಿಂದಲೇ ನಡೆಯುವುದು. ಎಲ್ಲ ವೇದಗಳಿಂದ ತಿಳಿಯಲು ನಾನೇ ಯೋಗ್ಯನು. ವೇದಾಂತ ಎಂದರೆ ವೇದಸ್ಯ ಅಂತಃ ಸ ವೇದಾಂತ. ವೇದದ ಅಂತಿಮ ಸ್ಥಿತಿಯನ್ನು ನಿರ್ಮಿಸುವವನು ನಾನೇ, ವೇದವಿದನೂ ನಾನೇ, ಅಂದರೆ ವೇದಗಳ ಜ್ಞಾತ. ಅಧ್ಯಾಯದ ಆರಂಭದಲ್ಲಿ ಸಂಸಾರವೆಂಬುದೊಂದು ವೃಕ್ಷ, ಮೇಲೆ ಪರಮಾತ್ಮನು ಮೂಲ, ಕೆಳಗೆ ಪ್ರಕೃತಿ ಪರ್ಯಂತ ಶಾಖೆಗಳು. ಯಾವಾತನು ಆ ಮೂಲದಿಂದ ಬೇರೆಯಾಗಿ ಪ್ರಕೃತಿಯನ್ನು ವಿಂಗಡಿಸಿ ನೋಡುವನೋ ಆತನೇ ಜ್ಞಾತ, ಆತನೇ ವೇದವಿದನು. ಇಲ್ಲಿ ತಾನೋರ್ವ ವೇದವಿದನೆಂದು ಹೇಳುವನು. ಶ್ರೀಕೃಷ್ಣನು ಓರ್ವ ತತ್ವಜ್ಞ, ಮಹಾಪುರುಷ, ಯೋಗಿಗಳಲ್ಲೂ ಪರಮಯೋಗಿ. ಆದ್ದರಿಂದ ವೇದವಿದರಿಗೆ ತುಲನೆ ಮಾಡಿಕೊಂಡು ತಾನೂ ವೇದವಿದನೆಂದು ಹೇಳುವನು. ಈಗ ಸಂಸಾರದಲ್ಲಿ ಪುರುಷರು ಎರಡು ಪ್ರಕಾರವಾಗಿರುವರು ಎಂದು ಹೇಳುವನು.
ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ.
ಅರ್ಜುನ, ಈ ಸಂಸಾರದಲ್ಲಿ ಕ್ಷರ, ಕ್ಷಯ ಹೊಂದುವವನು, ಪರಿವರ್ತನಶೀಲನು, ಮತ್ತು ಅಕ್ಷರ, ಅಕ್ಷಯ, ಅಪರಿವರ್ತನಶೀಲನು. ಹೀಗೆ ಎರಡು ವಿಧವಾದ ಪುರುಷರು. ಅವರಲ್ಲಿ ಸಮಸ್ತ ಭೂತ ಪ್ರಾಣಿಗಳ ಶರೀರವು ಕ್ಷಯಧರ್ಮಿಯಾದುದು. ಆದರೆ ಕೂಟಸ್ಥ ಪುರುಷರು ಅವಿನಾಶಿಗಳು, ಸಾಧನೆಯ ಮುಖಾಂತರ ಮನಸ್ಸಹಿತ ಇಂದ್ರಿಯಗಳನ್ನು ನಿಗ್ರಹಿಸಿದವರು. ಅರ್ಥಾತ್ ಅಂಥವರ ಇಂದ್ರಿಯ ಸಮೂಹಗಳು ಕೂಟಸ್ಥವಾಗಿರುವು, ಅದೇ ಅಕ್ಷರವೆನಿಸಿಕೊಳ್ಳುವುದು. ಈ ಇರುವರಿಗೆ ಹೊರತಾಗಿ ಮೂರನೆಯವರೂ ಇರುವರು.
ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾರಿತ ಯೋ ಲೋಕತ್ರಯಮಾವಿಶ್ಯ ವಿಭರ್ತ್ಯವ್ಯಯ ಈಶ್ವರ.
ಈ ಇರುವರಿಗಿಂತ ಅತಿ ಉತ್ತಮ ಪುರುಷನು ಮೂರು ಲೋಕಗಳನ್ನು ಪ್ರವೇಶಿಸಿ ಅದನ್ನು ಸಾಕಲಿರುವನು. ಈತನೇ ಅನ್ಯ ಪುರುಷನು. ಈತನನ್ನು ಪರಮಾತ್ಮನೆಂದೂ, ಈಶ್ವರನೆಂದೂ, ಅವಿನಾಶಿಯೆಂದೂ ಹೇಳುವರು. ಪರಮಾತ್ಮ, ಅವ್ಯಕ್ತ, ಅವಿನಾಶಿ, ಪುರುಷೋತ್ತಮ ಇತ್ಯಾದಿಗಳು ಆತನ ಪರಿಚಾಯಕ ಶಬ್ದಗಳು. ವಸ್ತುತಃ ಈತನು ಅನ್ಯನೇ, ಅಂದರೆ ಆತನು ಅನಿರ್ವಚನೀಯನು. ಇದು ಕ್ಷರ ಅಕ್ಷರಗಳಿಂದಾಚೆಗೆ ಹೋಗಿರುವ ಮಹಾಪುರುಷನ ಅಂತಿಮ ಅವಸ್ಥೆ. ಪರಮಾತ್ಮ ಇತ್ಯಾದಿ ಶಬ್ದಗಳಿಂದ ಇಂಗಿತ ಮಾಡಿರುವ ಈತನು ವಸ್ತುತಃ ಅನ್ಯನೇ. ಆದರೆ ಅನ್ಯ ಎಂದರೆ ಅನಿರ್ವಚನೀಯನು. ಅದೇ ಸ್ಥಿತಿಯಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ತನ್ನ ಪರಿಚಯವನ್ನು ನೀಡುವನು.
ಯಸ್ಮಾತ್ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ.
ಮೇಲೆ ಹೇಳಿರುವಂತೆ ನಾಶವಂತನಾದ ಪರಿವರ್ತನಶೀಲ ಕ್ಷೇತ್ರದಿಂದ ಹೊರತಾದವನು ಅಕ್ಷರ, ಅವಿನಾಶಿ, ಕೂಟಸ್ಥ ಪುರುಷನಿಗಿಂತಲೂ ಉತ್ತಮವಾದವನು. ಆದ್ದರಿಂದ ಲೋಕದಲ್ಲೂ ವೇದದಲ್ಲೂ ಪುರುಷೋತ್ತಮನೆಂದು ಪ್ರಸಿದ್ಧನಾಗಿರುವೆ.
ಯೋ ಮಾಮೇವಮಸಂಮೂಢೋ ಜಾನಾತಿ ಪುರುಷೋತ್ತಮಂ ಸಸರ್ವವಿದ್ಭಜತಿ ಮಾಂ ಸರ್ವಭಾವೇನ ಭಾರತ.
ಹೇ ಭಾರತ, ಮೇಲೆ ಹೇಳಿರುವಂತೆ ಈ ರೀತಿ ಯಾವ ಜ್ಞಾನಿ ಪುರುಷನು ಪುರುಷೋತ್ತಮನಾದ ನನ್ನನ್ನು ಸಾಕ್ಷಾತ್ತಾಗಿ ತಿಳಿಯುವನೋ ಆ ಸರ್ವಜ್ಞ ಪುರುಷನು ಎಲ್ಲಾ ವಿಧದಿಂದಲೂ ಪರಮಾತ್ಮನಾದ ನನ್ನನ್ನು ಭಜಿಸುವನು. ಆತನು ನನಗೆ ಬೇರೆ ಇಲ್ಲ.
इति गुह्यतमं शास्त्रं इदमुक्तं मया नघ एतद्बुद्ध्वा बुद्धिमान् स्यात् कृतकृत्यश्च भारत।
हे निष्पापनाद अर्जुनने, ಈ ರೀತಿ ಈ ಅತ್ಯಂತ ಗೋಪ್ಯವಾದ ಶಾಸ್ತ್ರವೂ ನನ್ನಿಂದ ಹೇಳಲ್ಪಟ್ಟಿದೆ. ಇದನ್ನು ತತ್ವಶಃ ತಿಳಿದು ಮನುಷ್ಯನು ಪೂರ್ಣಜ್ಞಾತ್ಯ ಮತ್ತು ಕೃತಾರ್ಥನಾಗುವನು. ಆದ್ದರಿಂದ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳಿರುವ ಈ ವಾಣಿ ಸ್ವಯಂ ಶಾಸ್ತ್ರವಾಗಿದೆ. ಶ್ರೀಕೃಷ್ಣನ ಈ ರಹಸ್ಯ ಅತಿ ಗೋಪ್ಯವಾದುದು. ಇದು ಕೇವಲ ಅನುರಾಗಿಗಳಿಗೆ ಹೇಳಿರುವುದು, ಅಧಿಕಾರಿಗಳಿಗೆ ಇದು ಹೇಳಿರುವುದು, ಅನಧಿಕಾರಿಗಳಿಗಲ್ಲ, ಎಲ್ಲರಿಗೂ ಅಲ್ಲ. ಆದರೆ ಇದೇ ರಹಸ್ಯವು ಬರವಣಿಗೆಯಲ್ಲಿ ಬಂದಾಗ ಎಲ್ಲರ ಮುಂದೆಯೂ ಪುಸ್ತಕವಿರುವುದು. ಆದ್ದರಿಂದ ಶ್ರೀಕೃಷ್ಣನು ಎಲ್ಲರಿಗೂ ಹೇಳಿರುವನು ಎಂದೆನಿಸಬಹುದು. ಆದರೆ ಇದು ವಸ್ತುತಃ ಅಧಿಕಾರಿಗೆ ಮಾತ್ರ ಹೇಳಲ್ಪಟ್ಟಿದೆ. ಶ್ರೀಕೃಷ್ಣನ ಈ ಸ್ವರೂಪವು ಎಲ್ಲರಿಗಾಗಿ ಅಲ್ಲವೂ ಅಲ್ಲ. ಕೆಲವರು ಆತನನ್ನು ರಾಜನೆಂದು, ಮತ್ತೆ ಕೆಲವರು ದೂತನೆಂದು, ಮತ್ತೂ ಕೆಲವರು ಯಾದವನೆಂದು ತಿಳಿದಿದ್ದರು. ಆದರೆ ಅಧಿಕಾರಿಯಾದ ಅರ್ಜುನನಿಗೆ ಮಾತ್ರ ಅವನು ಸಂದಿಗ್ಧತೆಯನ್ನೂ ಉಂಟು ಮಾಡಲಿಲ್ಲ. ಆತನು ಪರಮಾತ್ಮ, ಪುರುಷೋತ್ತಮ ಎಂದು ಅನಾಯಾಸವಾಗಿ ಅರ್ಜುನನು ಅರ್ಥ ಮಾಡಿಕೊಂಡನು. ಹಾಗೆ ಅರ್ಜುನನಿಗೂ ಸಂಶಯವಾಗುವಂತಿದ್ದರೆ ಅವನಿಗೆ ಒಳ್ಳೆಯದಾಗುತ್ತಿರಲಿಲ್ಲ. ಈ ವೈಶಿಷ್ಟ್ಯವೇ ಪ್ರತಿಯೋರ್ವ ಪ್ರಾಪ್ತಿ ಪಡೆದ ಮಹಾಪುರುಷನಲ್ಲಿರುವುದು. ಶ್ರೀರಾಮಕೃಷ್ಣ ಪರಮಹಂಸರು ಒಮ್ಮೆ ತುಂಬಾ ಹರ್ಷಿತರಾಗಿದ್ದರು. ಭಕ್ತರು ಕೇಳಿದರು, ಇಂದು ತಾವು ತುಂಬಾ ಸಂತಸದಲ್ಲಿರುವರೆಂದು ಎನಿಸುತ್ತದೆ ಎಂದರು. ಅವರೆಂದರು, ಇಂದು ನಾನು ಆ ಪರಮಹಂಸನಾದೆ. ಅಂದರೆ ಅವರ ಸಮಕಾಲೀನರಾಗಿ ಮತ್ತೊಬ್ಬ ಪರಮಹಂಸರಿದ್ದರೆಂದು ತೋರುವುದು. ಅವರ ಕಡೆಗೆ ಸನ್ನೆ ಮಾಡಿದರು. ಸ್ವಲ್ಪ ಹೊತ್ತಿನ ನಂತರ ಅವರು ಮನೋವಾಕ್ಕಾಯಗಳಿಂದ ವಿರಕ್ತಿಯ ಆಸೆ ತಮ್ಮ ಹಿಂದಿದ್ದ ಸಾಧಕರೊಂದಿಗೆ ಹೇಳಿದರು, ಈಗ ನೀವು ಶಂಕಿಸಬೇಡಿರಿ. ತ್ರೇತಾಯುಗದಲ್ಲಿ ರಾಮನೇ ನಾನು, ದ್ವಾಪರ ಯುಗದಲ್ಲಿದ್ದ ಶ್ರೀಕೃಷ್ಣನು ನಾನೇ. ನಾನು ಅವರ ಪವಿತ್ರ ಆತ್ಮನೇ, ಅದೇ ಸ್ವರೂಪ. ಪಡೆಯುವ ಆಸೆಯಿದ್ದರೆ ನನ್ನನ್ನು ನೋಡಿರಿ. ಅದೇ ಪ್ರಕಾರವಾಗಿ ಪೂಜ್ಯ ಗುರುಪಾದರು ಎಲ್ಲರ ಮುಂದೆ ಹೇಳುತ್ತಿದ್ದರು, ನಾನು ದೇವರ ದೂತ. ಯಾವಾತನು ನಿಜವಾದ ಸಂತನೋ ಆತನು ಭಗವಂತನ ದೂತನೇ ಸರಿ. ನನ್ನ ಮೂಲಕವೇ ಭಗವಂತನ ಸಂದೇಶ ನಿಮಗೆ ದೊರೆಯುವುದು. ಈಸಾ ಅಂದರೆ ಯೇಸು ಹೇಳಿದ್ದನು, ನಾನು ದೇವರ ಮಗ, ನನ್ನ ಬಳಿಗೆ ಬನ್ನಿರಿ, ಬಂದರೆ ನೀವು ಪ್ರಭುವಿನ ಮಕ್ಕಳಾಗುವಿರಿ. ಎಲ್ಲರೂ ದೇವರ ಮಕ್ಕಳೇ ಇರಬಹುದು, ಈ ಮಾತು ಪ್ರತ್ಯೇಕ. ಬಳಿಗೆ ಬರಬೇಕೆಂಬುದರ ಅರ್ಥ ಅಲ್ಲಿಯವರೆಗಿನ ಸಾಧನೆ. ಸಾಧನಾ ಕ್ರಮದಲ್ಲಿ ಹೋಗಿ ಪೂರ್ಣಗೊಳಿಸಬಹುದು. ಮಹಮ್ಮದ್ ಪೈಗಂಬರ್ ಹೇಳುವನು, ನಾನು ಅಲ್ಲಾನ ರಸುಲ್ ಅಂದರೆ ಸಂದೇಹವಾಹಕ. ಪೂಜ್ಯ ಮಹಾಸ್ವಾಮಿಗಳು ಎಲ್ಲರೊಂದಿಗೆ ಹೇಳುತ್ತಿದ್ದರು, ಯಾವ ವಿಚಾರದ ಖಂಡನೆಯೂ ಇಲ್ಲ, ಮಂಡನೆಯೂ ಇಲ್ಲ. ವಿರಕ್ತಿಯಲ್ಲಿ ಹಿಂದೆ ಇರುವವರನ್ನು ಕುರಿತು ಹೇಳುವರು, ಕೇವಲ ನನ್ನ ಸ್ವರೂಪವನ್ನು ನೋಡಿರಿ. ಒಂದು ವೇಳೆ ನಿಮಗೆ ಪರಮತತ್ವದ ಬಯಕೆ ಇದ್ದಲ್ಲಿ ನನ್ನನ್ನು ನೋಡಿರಿ, ಸಂದೇಹ ಪಡೆದಿರಿ. ಬಹಳ ಜನ ಸಂಶಯ ತಳೆದರು. ಅವರಿಗೆ ಅನುಭವದಿಂದ ತೋರಿಸಿ ಗದರಿ ಬೈದು ಬಾಹ್ಯ ವರ್ತನೆಗಳಿಂದ ಅವರನ್ನು ಬಿಡಿಸಿ ಯೋಗೇಶ್ವರನಾದ ಶ್ರೀಕೃಷ್ಣನ ಅಸಂತ ಪೂಜಾ ಪದ್ಧತಿಗಳ ಪ್ರಕಾರ ತಮ್ಮ ಸ್ವರೂಪದಲ್ಲಿ ಅವರನ್ನು ಪ್ರೇರೇಪಿಸಿದರು. ಈಗಲೂ ಸಹ ಅವರು ಮಹಾಪುರುಷರ ರೂಪದಲ್ಲೇ ಇರುವರು. ಇದೇ ರೀತಿಯಲ್ಲಿ ಶ್ರೀಕೃಷ್ಣನ ಸ್ವಂತ ಸ್ಥಿತಿ ಗೋಪ್ಯವಾಗಿಯೇ ಇತ್ತು. ಆದರೆ ತನ್ನ ಅನನ್ಯ ಭಕ್ತ, ಪೂರ್ಣ ಅಧಿಕಾರಿ ಅನುರಾಗಿ ಅರ್ಜುನನಿಗೆ ಅದನ್ನೆಲ್ಲ ಬಹಿರಂಗಪಡಿಸಿ ಹೇಳಿದನು. ಪ್ರತಿಯೋರ್ವ ಭಕ್ತನಿಗೂ ಸಾಧ್ಯ. ಮಹಾಪುರುಷರು ಲಕ್ಷಾಂತರ ಜನರನ್ನು ಆ ರಸ್ತೆಯಲ್ಲಿ ಕೊಂಡೊಯ್ಯುವರು. ನಿಷ್ಕರ್ಷ. ಈ ಅಧ್ಯಾಯದ ಪ್ರಾರಂಭದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳಿದನು, ಸಂಸಾರವು ಒಂದು ವೃಕ್ಷ, ಬೇರು ಮೇಲೆ ಎಂದರೆ ಪರಮಾತ್ಮ, ಶಾಖೋಪಶಾಖೆಯಲ್ಲಿ ಪ್ರಕೃತಿಗೆ ಸಂಬಂಧಿಸಿದವು ಕೆಳಗೆ. ಈ ವೃಕ್ಷವನ್ನು ಮೂಲಸಹಿತ ತಿಳಿದುಕೊಂಡವನು ವೇದವಿದನು. ಈ ಸಂಸಾರ ವೃಕ್ಷದ ಶಾಖೆಗಳು ಮೇಲೆ ಕೆಳಗೆ ಎಲ್ಲೆಡೆಯಲ್ಲೂ ಹಬ್ಬಿದೆ. ಮೂಲಾನಿ ಬೇರುಗಳು ಸಹ ಕೆಳಗೆ ಮೇಲೆ ಎಲ್ಲ ಕಡೆಯಲ್ಲೂ ಹರಡಿದೆ. ಮೂಲನಾದ ಪರಮಾತ್ಮನು ಬೀಜ ರೂಪದಲ್ಲಿ ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ವಾಸ ಮಾಡುವನು. ಪೌರಾಣಿಕ ಕಥೆಯೊಂದಿದೆ. ಕಮಲಾಸನದಲ್ಲಿ ಕುಳಿತ ಬ್ರಹ್ಮನು ತನ್ನ ಮೂಲವಾವುದು ಎಂದು ವಿಚಾರ ಮಾಡಿದನು. ತಾನು ಹುಟ್ಟಿದ್ದ ಕಮಲದ ನಾಳದೊಂದಿಗೆ ಪ್ರವೇಶಿಸಿ ಶೋಧಿಸುತ್ತಾ ಹೋದನು. ಅನವರತವಾಗಿ ಎಲ್ಲೂ ನಿಲ್ಲದೆ ಒಂದೇ ಸಮನಾಗಿ ನಡೆದನು. ಆದರೆ ತನ್ನ ಮೂಲವನ್ನು ಕಂಡುಹಿಡಿಯಲಾಗಲಿಲ್ಲ. ಆಗ ಅವನು ನಿರಾಸೆ ಹೊಂದಿ ಅದೇ ಕಮಲದ ಮೇಲೆಯೇ ಕುಳಿತುಬಿಟ್ಟನು. ತನ್ನ ಚಿತ್ತವನ್ನು ನಿರೋಧಿಸತೊಡಗಿದನು. ಧ್ಯಾನದ ಮೂಲಕ ಆತನಿಗೆ ತನ್ನ ಮೂಲ ಉದ್ಗಮವನ್ನು ಕಂಡುಹಿಡಿದನು. ಪರಮತತ್ವವನ್ನು ಸಾಕ್ಷಾತ್ಕರಿಸಿಕೊಂಡನು. ಸ್ತೋತ್ರ ಮಾಡಿದನು. ಪರಮತತ್ವದಿಂದಲೇ ಆದೇಶ ಪಡೆದನು. ನಾನು ಎಲ್ಲೆಲ್ಲೋ ಇರುವೆ, ಆದರೆ ನನ್ನ ಪ್ರಾಪ್ತಿಯ ಸ್ಥಾನ ಕೇವಲ ಹೃದಯ. ಹೃದಯ ದೇಶದಲ್ಲಿ ಯಾವಾತನು ಮನವನ್ನು ಏಕಾಗ್ರಗೊಳಿಸಿ ಧ್ಯಾನಿಸುವನೋ ಆತನು ನನ್ನನ್ನು ಪಡೆಯುವನು. ಬ್ರಹ್ಮ ಎಂಬುದೊಂದು ಪ್ರತೀಕ. ಯೋಗ ಸಾಧನೆಯ ಒಂದಾನೊಂದು ಪರಿಪಕ್ವಾವಸ್ಥೆಯಲ್ಲಿ ಈ ಸ್ಥಿತಿ ಜಾಗೃತವಾಗುವುದು. ಈಶ್ವರನ ಕಡೆ ಉನ್ಮುಖವಾದ ಬ್ರಹ್ಮ ವಿದ್ಯೆಯೊಂದೊಡಗೂಡಿದ ಬುದ್ಧಿಯೇ ಬ್ರಹ್ಮ. ಕಮಲವು ನೀರಿನಲ್ಲೇ ಇರುವುದಾದರೂ ಅದು ನಿರ್ಮಲವೂ ನಿರ್ಲಿಪ್ತವೂ ಆಗಿರುವುದು. ಬುದ್ಧಿಯು ಒಂದೇ ಅತ್ತಿತ್ತ ಹುಡುಕಾಡುವುದು, ಅದಕ್ಕೇನೂ ಸಿಕ್ಕದು. ಅದೇ ಬುದ್ಧಿಯು ನಿರ್ಮಲತೆ ಎಂಬ ಆಸನದ ಮೇಲೆ ಕುಳಿತು ಮನಸಹಿತವಾಗಿ ಇಂದ್ರಿಯಗಳನ್ನು ಹಿಂದೆ ಸೆಳೆದು ಹೃದಯ ದೇಶದಲ್ಲಿ ನೆಟ್ಟಾಗ ಆ ನಿರೋಧವು ಅಡಗಿ ಹೋಗುವ ಸ್ಥಿತಿಯಲ್ಲಿ ಪರಮಾತ್ಮನು ಹೃದಯದಲ್ಲೇ ದೊರೆಯುವನು. ಇಲ್ಲಿಯೂ ಯೋಗೇಶ್ವರನಾದ ಶ್ರೀಕೃಷ್ಣನ ಪ್ರಕಾರ ಸಂಸಾರ ಎಂಬುದೊಂದು ವೃಕ್ಷವೇ. ಅದರ ಬೇರುಗಳು ಎಲ್ಲೆಡೆಗೂ ವ್ಯಾಪಿಸಿಕೊಂಡಿದೆ. ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಕರ್ಮಗಳಿಗನುಗುಣವಾಗಿ ಕೇವಲ ಮಾನವ ಯೋನಿಯಲ್ಲಿ ಬಂಧನಗಳನ್ನು ಅದು ತಯಾರುಗೊಳಿಸುವುದು, ಬಂಧಿಸುವುದು. ಅನ್ಯ ಯೋನಿಗಳು ಇವೇ ಕರ್ಮಗಳ ಪ್ರಕಾರ ಭೋಗವನ್ನು ಭೋಗಿಸುವುದು. ಆದ್ದರಿಂದ ಗಟ್ಟಿಯಾದ ವೈರಾಗ್ಯವೆಂಬ ಶಸ್ತ್ರದಿಂದ ಈ ಸಂಸಾರವೆಂಬ ಅರಳಿ ಮರವನ್ನು ನೀನು ಕಡಿದು ಹಾಕು. ಆ ಪರಮಪದವನ್ನು ಹುಡುಕಿಕೋ. ಅದರಲ್ಲಿ ಮತ್ತೆ ಜನ್ಮವಿರದು. ಮಹಾಋಷಿಗಳು ಸಹ ಅದನ್ನು ಪಡೆದು ತಮ್ಮ ಪುನರ್ಜನ್ಮವನ್ನು ನೀಗಿಸಿಕೊಂಡರು. ಸಂಸಾರ ವೃಕ್ಷವು ಕಡಿದು ಬಿದ್ದಿದೆಂದು ಹೇಗೆ ತಿಳಿದಿತು? ಯೋಗೇಶ್ವರನು ಹೇಳುವನು, ಮಾನ ಮೋಹಗಳನ್ನು ತೊರೆದು ಸಂಘದೋಷಗಳನ್ನು ಗೆದ್ದವನು, ಕಾಮನೆಗಳೆಲ್ಲ ನೀಗಿ ಹೋದವನು, ದ್ವಂದ್ವದಿಂದ ಮುಕ್ತನಾದವನು ಪರಮತತ್ವವನ್ನು ಪಡೆಯುವನು. ಆ ಪರಮತತ್ವವನ್ನು ಸೂರ್ಯನಾಗಲಿ ಚಂದ್ರನಾಗಲಿ ಅಗ್ನಿಯಾಗಲಿ ಭಂಗಿಸಲಾರರು, ಬಾಧಿಸಲಾರರು. ಅದು ಸ್ವಪ್ರಕಾಶವಾದುದು. ಅದನ್ನು ಹೊಕ್ಕವರು ಮತ್ತೆ ಹಿಂದಿರುಗಿ ಬಾರರು. ಅದೇ ನನ್ನ ಪರಮಧಾಮ. ಅದನ್ನು ಪಡೆಯುವ ಅಧಿಕಾರ ಎಲ್ಲರಿಗೂ ಉಂಟು. ಏಕೆಂದರೆ ಆ ಜೀವಾತ್ಮನು ನನ್ನ ಶುದ್ಧ ರೂಪನೇ. ಶರೀರವನ್ನು ತ್ಯಜಿಸುವಾಗ ಜೀವಾತ್ಮನು ಮನಸ್ಸು ಮತ್ತು ಪಂಚೇಂದ್ರಿಯಗಳ ಕಲಾಪವನ್ನು, ಜ್ಞಾನೇಂದ್ರಿಯಗಳು ಮಾಡಿದ ಒಳಿತು ಕೆಡುಕುಗಳನ್ನು ತೆಗೆದುಕೊಂಡು ಹೊಸ ಶರೀರವನ್ನು ಧರಿಸುವನು. ಸಂಸ್ಕಾರಗಳು ಸಾತ್ವಿಕ ಶ್ರೇಣಿಯಲ್ಲಿದ್ದರೆ ಸಾತ್ವಿಕ ಮಟ್ಟವನ್ನು, ರಾಜಸವಿದ್ದರೆ ರಾಜಸೀ ಶ್ರೇಣಿಯನ್ನು, ತಾಮಸ ಗುಣಗಳಿದ್ದರೆ ತಾಮಸ ಜನ್ಮವನ್ನು, ಅಂದರೆ ಜಘನ್ಯ ಯೋನಿಗಳನ್ನೂ ಸೇರುವರು. ಇಂದ್ರಿಯಗಳ ಅಧಿಷ್ಠಾತ್ಯ ಮನಸ್ಸಿನ ಮಾಧ್ಯಮದಿಂದ ವಿಷಯಗಳನ್ನು ನೋಡುವನು ಮತ್ತು ಅನುಭವಿಸುವನು. ಇದು ಕಣ್ಣಿಗೆ ಕಾಣುವಂತಹದ್ದಲ್ಲ, ಇದನ್ನು ನೋಡುವ ದೃಷ್ಟಿಯೇ ಜ್ಞಾನ. ಯಾವುದೋ ಒಂದನ್ನು ಬಾಯಿಪಾಠ ಮಾಡುವುದು ಜ್ಞಾನವಲ್ಲ. ಯೋಗಿಗಳಾದವರು ಹೃದಯದಲ್ಲಿ ಚಿತ್ತವನ್ನು ಬೇರೂರಿ ಪ್ರಯತ್ನಪಟ್ಟು ಮಾತ್ರ ಅದನ್ನು ನೋಡಬಲ್ಲರು. ಆದ್ದರಿಂದ ಜ್ಞಾನವು ಸಾಧನಾಗಮ್ಯ. ಅಂದಹಾಗೆ ಅಧ್ಯಯನದಿಂದ ಅದರ ಕಡೆಗೆ ಆಸಕ್ತಿ ತಲೆದೋರುವುದು. ಸಂಶಯಯುಕ್ತನು ಅಕೃತಾತ್ಮನೂ ಆದವನು ಎಷ್ಟೇ ಪ್ರಯತ್ನಿಸಿದರೂ ಅದನ್ನು ಪಡೆಯಲಾರನು. ಇಲ್ಲಿ ಪಡೆದುಕೊಂಡ ಸ್ಥಾನದ ಚಿತ್ರಣವಿದೆ. ಆದ್ದರಿಂದ ಆ ಸ್ಥಿತಿಯ ವಿಭೂತಿಗಳ ಪ್ರವಾಹ ಸ್ವಾಭಾವಿಕವಾಗಿಯೇ ಇದೆ. ಅವುಗಳ ಮೇಲೆ ಬೆಳಕು ಚೆಲ್ಲುತ್ತಾ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಸೂರ್ಯ ಚಂದ್ರರಲ್ಲಿರುವ ಪ್ರಕಾಶವೂ ನಾನು, ಅಗ್ನಿಯಲ್ಲಿರುವ ತೇಜಸ್ಸು ನಾನು, ನಾನೇ ಪ್ರಚಂಡ ಅಗ್ನಿ ರೂಪದಲ್ಲಿ ನಾಲ್ಕು ವಿಧವಾಗಿ ಪರಿಪಕ್ವವಾದ ಅನ್ನವನ್ನು ಪಚನ ಮಾಡುವೆನು. ಶ್ರೀಕೃಷ್ಣನು ಹೇಳುವಂತೆ ಅನ್ನವು ಏಕಮಾತ್ರ ಬ್ರಹ್ಮ. ಅನ್ನಂ ಬ್ರಹ್ಮೇತಿ ವ್ಯಜನಾತ್. ಯಾವ ಉಪನಿಷತ್ತಿನಿಂದ ಶ್ರೀಕೃಷ್ಣನು ಇದನ್ನು ಉದ್ಧರಿಸಿರುವನೋ ಅದರ ನಿರ್ಣಯ ಇದೆ. ಅದನ್ನು ಪಡೆದು ಆತ್ಮವು ತೃಪ್ತಿ ಪಡೆಯುವುದು. ವೈಖರಿಯಿಂದ ಪರಾದವರೆಗೆ ಅನ್ನವು ಪೂರ್ಣ ಪರಿಪಕ್ವವಾಗಿ ಪಚನವಾಗುವುದು, ಆ ಪಾತ್ರವೂ ಕಳೆದು ಹೋಗುವುದು. ಈ ಅನ್ನವನ್ನು ನಾನೇ ಪಚನ ಮಾಡುವೆ, ಅರ್ಥಾತ್ ಸದ್ಗುರು ರತಿಕನಾಗಿ ನಿಲ್ಲುವವರೆಗೆ ಆ ಉಪಲಬ್ಧಿ ದೊರಕದು. ಅದಕ್ಕೆ ಒತ್ತು ಕೊಡುತ್ತಾ ಯೋಗೇಶ್ವರನಾದ ಶ್ರೀಕೃಷ್ಣನು ಮತ್ತೆ ಹೇಳುವನು, ಸಮಸ್ತ ಪ್ರಾಣಿಗಳ ಅಂತರಂಗದಲ್ಲಿ ನಾನು ನೆಲೆಸಿ ನಾನೇ ಸ್ಮೃತಿಯನ್ನು ನೀಡುವೆ. ಯಾವ ಸ್ವರೂಪವು ವಿಸ್ಮೃತವಾಗಿತ್ತೋ ಅದನ್ನು ಸ್ಮೃತಿಗೆ ತರುವೆನು. ಸ್ಮೃತಿಯೊಂದಿಗೆ ಲಭಿಸುವ ಜ್ಞಾನವೂ ನಾನೇ, ಅದಕ್ಕೆ ಅಡ್ಡ ಬರುವ ಅಡೆತಡೆಗಳ ಪರಿಹಾರವೂ ನನ್ನಿಂದಲೇ ಆಗುವುದು. ತಿಳಿಯಲರ್ಹನಾದವನೂ ನಾನೇ, ತಿಳಿದ ನಂತರ ತಿಳಿವಿನ ಕೊನೆಗಾಣಿಸುವವನೂ ನಾನು. ಯಾರು ಯಾರನ್ನು ತಿಳಿಯಬೇಕು? ನಾನೇ ವೇದವಿದನು, ಆದರೆ ಅದನ್ನು ಕಡಿಯಬಲ್ಲವನು ಮಾತ್ರ ತಿಳಿದವನು. ಇಲ್ಲಿ ತಾನು ವೇದವಿದನೆಂದು ಹೇಳುವನು, ವೇದವಿದರುಗಳಲ್ಲಿ ತನ್ನನ್ನೂ ಸೇರಿಸಿಕೊಳ್ಳುವನು. ಆದ್ದರಿಂದ ಶ್ರೀಕೃಷ್ಣನೂ ಇಲ್ಲಿ ವೇದವಿದನು, ಪುರುಷೋತ್ತಮನು. ಅವನನ್ನು ಪಡೆಯುವ ಅಧಿಕಾರ ಮಾನವ ಮಾತ್ರನಿಗೂ ಉಂಟು. ಕಡೆಯಲ್ಲಿ ಆತನು ಹೇಳುವನು, ಲೋಕದಲ್ಲಿ ಮೂರು ವಿಧವಾದ ಪುರುಷರಿರುವರು. ಭೂತಾನಿಗಳ ಸಮಸ್ತ ಶರೀರಗಳು ಕ್ಷರ, ಅಂದರೆ ಕರಗಿ ಹೋಗುವಂತಹದ್ದು. ಮನಸ್ಸಿನ ಕೂಟಸ್ಥ ಸ್ಥಿತಿಯಲ್ಲಿ ಆ ಪುರುಷನೇ ಅಕ್ಷರನು, ಆದರೆ ದ್ವಂದ್ವಾತ್ಮಕನು. ಈತನಿಗಿಂತಲೂ ಪರನಾಗಿ ಯಾವ ಪರಮಾತ್ಮ ಪರಮೇಶ್ವರನು ಅವ್ಯಕ್ತನೂ ಅವಿನಾಶಿಯೂ ಆಗಿರುವನೋ ಅವನು, ಅಂದರೆ ವಸ್ತುತಃ ಬೇರೆಯಾದವನು. ಅದು ಕ್ಷರ ಅಕ್ಷರಗಳಿಗೆ ಅತೀತವಾದ ಸ್ಥಿತಿ, ಇದೇ ಪರಮಸ್ಥಿತಿ. ಇದರೊಂದಿಗೆ ಸಂಗತನಾಗಿ ನಾನು ಕ್ಷರ ಅಕ್ಷರಗಳಿಗೆ ಹೊರತಾದವನು. ಆದ್ದರಿಂದಲೇ ಜನರು ನನ್ನನ್ನು ಪುರುಷೋತ್ತಮನೆನ್ನುವರು. ಈ ರೀತಿಯಲ್ಲಿ ಉತ್ತಮ ಪುರುಷನನ್ನು ಯಾವಾತನು ಬಲ್ಲನೋ ಆ ಜ್ಞಾನಿ ಪುರುಷನು ಪರಮ ಭಕ್ತಿಯಿಂದ ಎಲ್ಲೆಡೆಯಲ್ಲೂ ನನ್ನನ್ನೇ ಭಜಿಸುವನು. ಅವನ ತಿಳಿವಿನಲ್ಲಿ ಅಂತರವಿಲ್ಲ. ಅರ್ಜುನ, ಈ ಅತ್ಯಂತ ಗೋಪ್ಯ ಸಂಗತಿಯನ್ನು ನಾನು ನಿನಗೆ ಹೇಳಿರುವೆನು. ಪಡೆದವನು ಎಲ್ಲರ ಮುಂದೆಯೂ ಬಂದು ಡಂಗುರ ಹೊಡೆಯುವುದಿಲ್ಲ, ಆದರೆ ನಿಜವಾದ ಅಧಿಕಾರಿಯ ಮುಂದೆ ಮುಚ್ಚಿಡುವುದೂ ಇಲ್ಲ. ಈ ಅಧ್ಯಾಯದಲ್ಲಿ ಆತ್ಮನ ಮೂರು ಸ್ಥಿತಿಗಳ ಚಿತ್ರಣ ಕ್ಷರ ಅಕ್ಷರ ಇನ್ನೂ ಅತಿ ಉತ್ತಮ ಪುರುಷನ ರೂಪದಲ್ಲಿ ಸ್ಪಷ್ಟಪಡಿಸಿದೆ. ಇದಕ್ಕಿಂತ ಮೊದಲ ಅಧ್ಯಾಯದಲ್ಲಿ ಹೀಗಿಲ್ಲ. ಆದ್ದರಿಂದ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾ ಸೂಪನಿಷತ್ ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಪುರುಷೋತ್ತಮ ಯೋಗೋ ನಾಮ ಪಂಚದಶೋಧ್ಯಾಯ. ಈ ರೀತಿ ಶ್ರೀಮದ್ಭಗವದ್ಗೀತಾ ರೂಪಿ ಉಪನಿಷತ್ ಹಾಗೂ ಬ್ರಹ್ಮವಿದ್ಯೆಯು ಯೋಗಶಾಸ್ತ್ರ ವಿಷಯಕವಾದ ಶ್ರೀಕೃಷ್ಣಾರ್ಜುನ ಸಂವಾದದಲ್ಲಿ ಪುರುಷೋತ್ತಮ ಯೋಗ ಎಂಬ 15ನೇ ಅಧ್ಯಾಯ ಪೂರ್ಣವಾಗಿದೆ. ಇತಿ ಶ್ರೀಮತ್ ಪರಮಹಂಸ ಪರಮಾನಂದಸ್ಯ ಶಿಷ್ಯ ಸ್ವಾಮಿ ಅಡಗಡಾನಂದ ಕೃತೆ ಶ್ರೀಮದ್ಭಗವದ್ಗೀತಾಯಃ ಯಥಾರ್ಥ ಗೀತಾ ಭಾಷ್ಯೇ ಪುರುಷೋತ್ತಮ ಯೋಗೋ ನಾಮ ಪಂಚದಶೋಧ್ಯಾಯಃ. ಈ ರೀತಿ ಶ್ರೀಮತ್ ಪರಮಹಂಸ ಪರಮಾನಂದರ ಶಿಷ್ಯ ಸ್ವಾಮಿ ಅಡಗಡಾನಂದರಿಂದ ರಚಿಸಲ್ಪಟ್ಟ ಶ್ರೀಮದ್ಭಗವದ್ಗೀತೆಯ ಯಥಾರ್ಥ ಗೀತಾಸಾರ ಪುರುಷೋತ್ತಮ ಯೋಗ ಎಂಬ 15ನೇ ಅಧ್ಯಾಯ ಸಮಾಪ್ತಿಯಾಗಿರುವುದು. ಹರಿ ಓಂ ತತ್ಸತ್.